¿Qué es Atari?
¿Qué es Atari?
Hari Om Shri Gurubhyo Namaha. Abhramam Bhangarahitam Adadam Vimalam Sada Anandatittamatlam Padetapatrayapaham Mithya Siddhanta Dudhvanta Vidvamshana Vichakshana Daitita Katanet Bhasatam No Hudambare Artikalpita Kalpoyam Pratyatthi Gatakesari Vyasatirtha Gurubhuyad Asmarishtata Siddhaye Tapo Vidya Virakyadi Sudgunogakaranam Vadirada Gurun Vande Haikripadashyan पूज्य राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे आपादमौलिपर्यन्तं गुरूणामाप्तिं स्मरेत् तेन विघ्नाः प्रणश्यन्ति सिद्धिं समनोरथाः हरिः ओं श्रीगुरुभ्यो नमः. नावु श्रीनारायण पण्डिताचार्यरु माडिरुवंतः श्रीमध्वविजय महाकाव्यदल्लि ऐदनेय सर्ग अदन्नु नोड्ता बंदिद्दीवि. ಇದರಲ್ಲಿ ನಮಗೆ ಆಚಾರ್ಯರ ಒಂದು ವೈಭವ, ಅವರು ಒಂದೊಂದು ಕಡೆ ಹೋಗಿ ತಮ್ಮ ವಾದಗಳನ್ನು ಮುಂದುವರಿಸುವುದು, ಪ್ರತಿಪಕ್ಷದವರನ್ನು ಪರಾಜಯಗೊಳಿಸುವುದು ಇದೆಲ್ಲ ಮಾಡ್ತಾ ಬಂದಿದ್ದಾರೆ. ಇದು ಋಷಿ ದೇವತೆ ಛಂದಸ್ಸು ಅಂತ ಹೇಳಿದರೆ, ಋಷಿಗಳು ನಾರಾಯಣ ಪಂಡಿತಾಚಾರ್ಯರೇ, ದೇವತೆ ವಾಯುದೇವರು ಅವರ ಅಂತರ್ಗತನಾಗಿರುವಂತಹ ಪರಮಾತ್ಮ ಅವರು ಪ್ರತಿಪಾದ್ಯರಾಗಿದ್ದಾರೆ. ಈ ಸರ್ಗದಲ್ಲಿ ಈಗ ನಡೀತಾ ಇರುವಂತಹ ಎಲ್ಲ ಶ್ಲೋಕಗಳು ಕೂಡ ವಂಶಸ್ಥ ಇಂದ್ರವಂಶ ಅನ್ನುವ ಛಂದಸ್ಸುಗಳು. ವಂಶಸ್ಥ ಅಂತ ಹೇಳಿದರೆ ಜ ತ ಜ ರ ಗಣಗಳಿರುವಂಥದ್ದು, ಇಂದ್ರವಂಶ ಅಂದರೆ ತ ತ ಜ ರ, ಇವು 12 ಅಕ್ಷರಗಳು ಒಂದೊಂದು ಪಾದಕ್ಕೆ. ಆದ್ದರಿಂದ ಜಗತಿ ಛಂದಸ್ಸಿನ ಒಂದು ಭಾಗ ಅದು. ಈಗ ನಾವು ಆಚಾರ್ಯರ ಪೂರ್ವಾಶ್ರಮದ ತಂದೆಗಳಾಗಿರುವಂತಹ ಮಧ್ಯಗೇಹ ಭಟ್ಟರು ಅವರು ಬಂದು ಆಚಾರ್ಯರ ಆ ಒಂದು ವೈಭವವನ್ನು ಹೇಗೆ ಸ್ವೀಕಾರ ಮಾಡಿದ್ರು, ಅವ್ರಿಗೆ ಆನಂದ ಆಯಿತು. ಒಂದು ವಿಧವಾಗಿ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿತ್ತು ಮಗ ಸನ್ಯಾಸ ತಗೊಂಡಿದ್ದ ಅಂಥೇಳಿ, ಆದರೂ ಕೂಡ ಆ ಮಗನ ಆ ವೈಭವವನ್ನು ನೋಡಿ ಅವರಿಗೆ ತೃಪ್ತಿಯಾಯಿತು ಅಂಥೇಳಿ ಅದನ್ನು ಸುಂದರವಾದ ರೀತಿಯಲ್ಲಿ ತೇಜೋಮೃತಂ ನಂದನ ಗಾತ್ರಪಾತ್ರಗಂ ನೇತ್ರಾಂಜಲಿಭ್ಯಾಂ ಅಪಿಬತ್ ಸದಾವ್ಯಯಂ ವಿದ್ಯಾಸುಧಾಂ ಚಾಸ್ಯ ವಚೋ ಮಹಾಘಟೆ ಪೂರ್ಣಾಮಸೌ ಕರ್ಣಪುಟೇನ ಪಂಡಿತ ಅಂಥೇಳಿ ಆ ಮಧ್ಯಗೇಹ ಭಟ್ಟರು ಅವರು ಒಳ್ಳೆ ಪಂಡಿತರೇ ಆಗಿದ್ದರು, ವಿದ್ವಾಂಸರೇ ಆಗಿದ್ದರು. ಅವರು ತಮ್ಮ ಮಗರ ಮಧ್ವಾಚಾರ್ಯರು ಪೂರ್ವಾಶ್ರಮದ ಮಗಳು ಅವರು ಮಗ ಆಗಿರುವಂತಹ ಅವರ ನಂದನ ಗಾತ್ರ ಪಾತ್ರಗಂ, ಮಗ ಅಂತ ಹೇಳಿದರೆ ಸುಮ್ಮನೆ ಕುಮಾರ ಏನೋ ಪುತ್ರ ಅಂತ ಹೇಳ್ಬೋದು, ಆದರೆ ನಂದನ ಮಗ ಅನ್ನುವ ಶಬ್ದಕ್ಕೆ ಅನೇಕ ಶಬ್ದಗಳಿವೆ, ಪರ್ಯಾಯ ಪದಗಳು. ಅದರಲ್ಲಿ ನಂದನ ಅಂದರೆ ನಂದನ ಅಂದರೆ ಆನಂದವನ್ನು ಕೊಡುವಂತಹ ಮಗ, ಆನಂದವನ್ನು ಕೊಡ್ತಾನಾದ್ದರಿಂದ ಮಗನಿಗೆ ನಂದನ, ನಂದ ಆನಂದವನ್ನು ಉಂಟು ಮಾಡುವವನಾದ್ದರಿಂದ ನಂದನ ಅಂತ ಕರೀತಾರೆ. ನಿಜವಾದಿ ಸಾರ್ಥಕ ಆನಂದ ಪ್ರದಾಯಕರಾಗಿ ಆನಂದ ತೀರ್ಥರಾಗಿದ್ದಾರೆ. ಆದ್ದರಿಂದ ಆ ಮಗನಾಗಿರುವಂತಹ ಅವರ ಗಾತ್ರ ಪಾತ್ರಗಂ ಅಂಥೇಳಿ, ಅವರ ಶರೀರವೆನ್ನುವಂತಹ ಪಾತ್ರೆಯಲ್ಲಿ ಅಂದರೆ ಅವರ ತೇಜಸ್ವರೂಪವನ್ನು ಕಂಡವರಾಗಿ ಅದರಿಂದ ಅಮೃತವನ್ನು ತಮ್ಮ ಕಣ್ಣುಗಳಿಂದ ಕೂಡಿದರು ಅಂಥೇಳಿ. ಅಂದರೆ ಇದು ಒಂದು ವಿಧವಾದಂತಹ ಸುಂದರವಾದ ವರ್ಣನೆ. ಇದು ತನ್ನ ಪುತ್ರನ ಶರೀರ ಅನ್ನುವ ಪಾತ್ರೆಯಲ್ಲಿ ತುಂಬಿರುವಂತಹ ತೇಜಸ್ಸು ಅನ್ನುವ ಅಮೃತವನ್ನು ಮಧ್ಯಗೇಹ ಪಟ್ಟರು ತಮ್ಮ ಕಣ್ಣುಗಳು ಅನ್ನುವ ಬೊಗೆಸೆಯಿಂದ ಪಾನ ಮಾಡಿದರು ಅಂಥೇಳಿ. ನೇತ್ರ ಅಂಜಲಿ ಭ್ಯಾಮ, ಅಂಜಲಿ ಅಂದರೆ ಬೊಗೆಸ, ಕಣ್ಣುಗಳೆನ್ನುವ ಬೊಗಸೆಯಿಂದ ಅದನ್ನು ಆ ಅಮೃತವನ್ನು ಕುಡಿದರು. ಹಾಗೆ ಮಾತುಗಳು ಅನ್ನುವ ಪಾತ್ರೆಯಲ್ಲಿ ತುಂಬಿರುವಂತಹ ವಿದ್ಯೆ ಅನ್ನುವ ಅಮೃತವನ್ನು ತಮ್ಮ ಕರ್ಣ ಅಂದರೆ ಮಾತನ್ನು ಕೇಳಿದರು, ಅವರ ತೇಜಸ್ಸನ್ನು ನೋಡಿದರು ಅಂಥೇಳಿ. ಅದನ್ನು ಅಮೃತ ಅಂತ ಪ್ರಯೋಗ ಮಾಡುವಾಗ ಲಿಂಗ ಸಾಮ್ಯ ಅಂತ ಕೂಡ ನಾವು ನೋಡಿ, ತೇಜಸ್ಸು ಅನ್ನುವ ಅಮೃತ ಅಂದರೆ ತೇಜಸ್ಸು ಅಮೃತ ಎರಡೂ ಕೂಡ ನಪುಂಸಕ ಲಿಂಗದಲ್ಲಿರುವ ಶಬ್ದಗಳು. ವಿದ್ಯಾ ಸುಧಾ ಅನ್ನುವುದು ಸ್ತ್ರೀಲಿಂಗ ಶಬ್ದಗಳೆರಡು, ಆ ಲಿಂಗ ಸಾಮ್ಯ ಜೆಂಡರ್ ಅದು ಕೂಡ ಈಕ್ವಲೆಂಟ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ, ಅದಾದ ಮೇಲೆ ಇನ್ನೊಂದು ವೃತ್ತಾಂತವನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಇದು ಅವರ ಗುರುಗಳಾದಂತಹ ಅಚ್ಯುತ ಪ್ರಜ್ಞರು ಇಲ್ಲ ಅಚ್ಯುತ ಪ್ರೇಕ್ಷರು ಅವರಿಂದ ನಡೆದ ಒಂದು ಸಂಭಾಷಣೆಯ ಸಂದರ್ಭ. ಇದು 25ನೇ ಶ್ಲೋಕ 5ನೇ ಸರ್ಗದಲ್ಲಿ ಅದು ಹೀಗಿದೆ. ಲೀಲಾ ವಿವಾದೇ ಗುರುಣಾ ಜಗದ್ಗುರೋಃ ಪ್ರಸಂಗತಸ್ತತ್ರ ತದೃಶೇ ಸತಿ ಸೂತ್ರಾರ್ಥ ವಿಚ್ಛೇತ್ ಕುರು ಭಾಷ್ಯ ಮಂಜಸ ಇತಿ ಆಕ್ಷೇಪಪೂರ್ವಂ ಗುರುರಭ್ಯದಾದಿಮಂ ಅಂಥೇಳಿ. ಇಲ್ಲಿ ಪ್ರಸಂಗ, ಅಲ್ಲಿ ಭಾವಪ್ರಕಾಶದಲ್ಲಿ ನಾರಾಯಣ ಬೆಳೀತಾ ಇದ್ದಾರೆ. ಪ್ರಸಂಗೇ ತಾದೃಶೇ ಸತಿ ದುರ್ಭಾಷ್ಯ ದೂಷಣಾದಿ ರೂಪೇ ಅಂಥೇಳಿ. ಅಂದರೆ ಆಚಾರ್ಯರು ಆ ದುರ್ಭಾಷ್ಯಗಳ ದೂಷಣೆ ಮಾಡ್ತಾ ಇದ್ದರು. ಯಾವ್ಯಾವುದು ಕೆಟ್ಟ ಭಾಷ್ಯ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂದರೆ ಈ ವಿಧವಾಗಿ ಎಲ್ಲ ಭಾಷೆಗಳನ್ನು ದೂಷಣ ಮಾಡ್ತಾ ಇರುವ, ಅಂದರೆ ತಪ್ಪು ಭಾಷೆಗಳನ್ನು ದೂಷಣ ಮಾಡ್ತಾ ಇರುವಾಗ ಆ ಗುರುಗಳಿಗೆ ಸ್ವಲ್ಪ ಮನಸ್ಸಿಗೆ ಅವ್ರಿಗೆ ಒಂಥರ ಅನಿಸ್ತು. ಅವ್ರಿಗೆ ಎಲ್ಲ ಭಾಷೆಗಳನ್ನು ಆಕ್ಷೇಪ ಮಾಡ್ತಾ ಇದ್ದಾರೆ. ಮೊದಲು ಇವ್ರ ಭಾಷೆ ಇದ್ದರೆ ತಾನೇ ಇನ್ನೊಬ್ಬರನ್ನು ಆಕ್ಷೇಪ ಮಾಡಬೇಕು. ಇನ್ನು ಭಾಷೆಯನ್ನು ಆಗ ಆಚಾರ್ಯನ್ನು ರಚನೆ ಮಾಡಿಲ್ಲ ಭಾಷ್ಯವನ್ನು, ಆದರೆ ಮಾತಿಗ ವ್ಯಾಖ್ಯಾನಗಳ ಮೂಲಕವಾಗಿ ಇದರಲ್ಲಿ ಈ ದೋಷ ಇದೆ, ಆ ದೋಷ ಇದೆ, ಇದು ಹೀಗಿರಬೇಕು ಅಂತ ಹೇಳ್ತಾ ಇದ್ರು. ಆದರೆ ರಚನೆ ಪುಸ್ತಕ ರೂಪದಲ್ಲಿ ಯಾವುದು ಇನ್ನು ರಚನೆ ಮಾಡಲಿಲ್ಲ ಆಚಾರ್ಯ. ಆ ಸಂದರ್ಭದಲ್ಲಿ ಅವರು ಒಂದು ಆಕ್ಷೇಪಪೂರ್ವಕವಾದ ಮಾತನ್ನು ಒಂದು ಹೇಳಿದರು ಅಂತ ಹೇಳುವಾಗ ಅಲ್ಲಿ ಹೇಳ್ತಾ ಇದ್ದಾರೆ, ಜಗದ್ಗುರೋಹ ಗುರುಣಾ ಪ್ರಸಂಗತಃ, ಇದು ಅನ್ವಯ ಹೀಗೆ, ಜಗದ್ಗುರೋಹ ಗುರುಣಾ ಪ್ರಸಂಗತಃ ತತ್ರ ಚ ತಾದೃಶೇ ಲೀಲಾ ವಿವಾದೇ ಸತಿ ಗುರುಹು ಇಮಂ ಆಕ್ಷೇಪಪೂರ್ವಂ ಇತಿ ಅಭ್ಯದಾತ್ ಸೂತ್ರಾರ್ಥವಿತ್ ಚೇತ್. ವಿತ್ ಚೇತ್ ಅನ್ನುವುದು ಸಂಧಿ ಆದಾಗ ವಿಚ್ಛೇತ್ ಆಗುತ್ತೆ. ಸೂತ್ರ ಅರ್ಥ ವಿಚ್ಛೇತ್ ಭಾಷ್ಯಂ ಅಂಜಸಾಕುರು ಇತಿ. ಏನಪ್ಪ ಎಲ್ಲ ಭಾಷೆಗಳನ್ನು ನೀನು ಆಕ್ಷೇಪ ಮಾಡ್ತಾ, ಅಂದ್ರೆ ಗುರುಗಳ ಚಿತ ಪ್ರೇಕ್ಷರು ಮಧ್ವಾಚಾರ್ಯರು ಹೇಳುವಂತಹ ಮಾತು, ಎಲ್ಲ ಭಾಷೆಗಳನ್ನು ನೀನು ಆಕ್ಷೇಪ ಮಾಡ್ತಾ ಇದ್ದಿ, ನೀನು ಒಳ್ಳೆ ಭಾಷೆಯನ್ನೊಂದು ರಚನೆ ಮಾಡಿದ್ರೆ ತಾನೇ ಇನ್ನೊಬ್ಬರನ್ನು ಆಕ್ಷೇಪ ಮಾಡಬಹುದು, ಮೊದಲು ನೀನೊಂದು ಭಾಷೆಯನ್ನು ಬರಿ ಅಂಥೇಳಿ ಒಂದು ಆಕ್ಷೇಪ ಪೂರ್ವಕವಾದಂತಹ ಮಾತಿನಿಂದ ಹೇಳಿದರು. ಅದನ್ನು ಇಲ್ಲಿ ಹೇಳ್ತಾ ಇದ್ದಕ್ಕೆ ಜಗದ್ಗುರೋ, ಇವರು ಮಧ್ವಾಚಾರ್ಯರು ಜಗದ್ಗುರುಗಳವರು, ಜಗದ್ಗುರುಗಳಾಗಿದ್ದರು. ಏನ್ರಿ ಜಗದ್ಗುರು, ಜಗದ್ಗುರು ಈಗ ಬಹಳ ಕಡೆ ಪ್ರಸಂಗ ಬರುತ್ತೆ ಜಗದ್ಗುರು ಅಂದ್ರೆ ಏನಂತೇಳಿ. ಜಗದ್ಗುರು ಅಂತ ಹೇಳಿದ್ರೆ ಭೂಮಿಯಲ್ಲಿರುವಂತಹ ಮನುಷ್ಯರಿಗೆ ಮಾತ್ರವೇ ಗುರು ಅಲ್ಲದೆ ದೇವತೆಗಳು ಸಹಿತ ಅವರನ್ನು ಕೇಳ್ತಾ ಇದ್ರು. ಇದಕ್ಕೆ ಅವರವರ ನಂಬಿಕೆ ವಿಶ್ವಾಸಗಳಿಗೆ ಸಂಬಂಧಪಟ್ಟದ್ದು. ಆದರೆ ವೇದಾನುಸಾರಿಯಾದ ವ್ಯಾಖ್ಯಾನವು ವೇದ ವಿರುದ್ಧವಾದ ವ್ಯಾಖ್ಯಾನವು ಅನ್ನುವ ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡಿದಾಗ ಆಚಾರ್ಯರು ಎಲ್ಲರೂ ಎಲ್ಲ ವಿಷಯಗಳನ್ನು ಅವರು ವ್ಯಾಖ್ಯಾನ ಮಾಡಿದ ರೀತಿ ವೇದಾನುಸಾರವಾಗಿತ್ತು. ಆದ್ದರಿಂದ ದೇವತೆಗಳು ಕೂಡ ಸ್ವೀಕಾರ ಯೋಗ್ಯವಾಗಿತ್ತು. ಅವರು ವಾಯುದೇವರ ಅವತಾರ ಅನ್ನೋದು ಮಧ್ವರು ನಂಬುತ್ತಾರೆ. ಮಿಕ್ಕವರಿಗೆ ಏನು ಅಂತ ಹೇಳಿದರೆ, ಮಿಕ್ಕವರು ಆಚಾರ್ಯರು ಯಾರು ಅನ್ನೋದಲ್ಲ, ಅವರು ಮಾಡಿದ ವ್ಯಾಖ್ಯಾನ ವೇದಾನುಸಾರಿಯಾಗಿದೆಯೋ ಇಲ್ಲವೋ ನೋಡಿದರೆ ಗೊತ್ತಾಗುತ್ತೆ ಅಂತೇಳಿ. ಅದನ್ನು ಜಗದ್ಗುರುಗಳಾದಂತಹ ಈ ಮಧ್ವಾಚಾರ್ಯರ ಒಂದು ವಿಸಂಗ ಗುರುಣಾ ಪ್ರಸಂಗತಃ, ಗುರುಗಳಾದಂತಹ ಅಚ್ಯುತ ಪ್ರಜ್ಞರಿಂದ ಪ್ರಸಂಗತಃ ತತ್ವ ವಿಚಾರ ಪ್ರಸಂಗತಃ ಅಂತೇಳಿ, ಅಂದರೆ ತತ್ವ ವಿಚಾರದ ಒಂದು ಪ್ರಸಂಗ ಸಮಯದಲ್ಲಿ. ಏನು ಪ್ರಸಂಗ ಅಂದರೆ ದುರ್ಭಾಷ್ಯಗಳನ್ನು ಅವರು ದೂಷಣ ಮಾಡುವ ರೂಪವಾದ ಪ್ರಸಂಗದ ಸಮಯದಲ್ಲಿ, ತತ್ರ ಚ ತಾದೃಶೇ ಅಲ್ಲಿ ಆ ಗುರುಗಳ ಸಹಿತವಾಗಿ ಆ ಪ್ರಸಂಗ ಕಾಲದಲ್ಲಿ, ತತ್ರ ಅಂದರೆ ಅಲ್ಲಿ, ಅಲ್ಲಿ ಅಂದರೆ ಪ್ರಸಂಗ ಕಾಲದಲ್ಲಿ, ತಾದೃಶೇ ಅಂದರೆ ಸತ್ ಸೂತ್ರಭಾವೇ ಪ್ರವಿಚಾರಿತೆ ಪೃಥಕ್ ಇತ್ಯಾದಿನ ಪೃಥಕ್ ಉಕ್ತ ಪ್ರಕಾರೇಣ ಶಂಕರ ಭಾಷ್ಯ ನಿರಾಕರಣ ರೂಪೇ ತಾದೃಶೇ ಆ ವಿಧವಾಗಿ. ಆ ವಿಧವಾಗಿ ಅಂದರೆ ಯಾವ ವಿಧವಾಗಿ? ಶಂಕರಾಚಾರ್ಯರು ಮುಂತಾದವರ ಭಾಷ್ಯಗಳನ್ನು ನಿರಾಕರಣ ಮಾಡ್ತಾ ಇದ್ದಾರೆ. ಏನಪ್ಪ ಅದೆಲ್ಲ ನಿರಾಕರಣೆ ಮಾಡ್ತಾ ಇದ್ದಿ, ಒಪ್ತಾ ಇಲ್ಲ, ಅದು ತಪ್ಪು ತಪ್ಪು ಅಂತ ಹೇಳ್ತಾ ಇದ್ದಿ. ಆದರೆ ಲೀಲಾ ವಿವಾದೇ ಸತಿ, ಒಂದು ಲೀಲಾ ವಿವಾದ. ಲೀಲಾ ವಿವಾದ ಅಂದರೆ ಇವರಿಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾದರೂ ಕೂಡ ಅವ್ರಿಗೆ ಶಿಷ್ಯನ ಮೇಲೆ ಅತ್ಯಂತ ಪ್ರೀತಿ. ಮಧ್ವಾಚಾರ್ಯರ ಮೇಲೆ ತಮ್ಮ ಶಿಷ್ಯ ಅಂತ ಹೇಳಿದಾಗ ಹೇಳಿದಷ್ಟು ಮಾತ್ರಕ್ಕೆ ನನ್ನ ಮಾತೇ ಶಿಷ್ಯ ಎಲ್ಲ ಕೇಳಿಬಿಡಬೇಕು, ನಾನು ಹೇಗೆ ಹೇಳಿದ ಹಾಗೆ ಕೇಳಬೇಕು ಅನ್ನುವ ಹಠ ಅದು ಹಾಗಿದ್ದಿಲ್ಲ. ಅವರು ಏನು ಸರಿ ಅಲ್ಲ ಅಂತ ನೋಡ್ತಾ ಇದ್ರು. ಸೊ ಆದ್ದರಿಂದ ಆಚಾರ್ಯ ಮಧ್ವರ ಜೊತೆಲಿ ಒಂದು ಲೀಲಾ ಪ್ರಸಂಗ ನಡೀತು. ಅಂದರೆ ಲೀಲಾ ಅಂದರೆ ಏನು? ಮತ್ಸರರಹಿತ, ಏನು ಮಾತ್ಸರ್ಯ ಭಾವ ಇಲ್ಲ, ವೈರಭಾವ ಇಲ್ಲ, ನೋ ಎನಿಮಿಟಿ ಫೀಲಿಂಗ್ಸ್. ಆ ವಿಧವಾಗಿ ಭಾಷ್ಯವನ್ನು ಸೂತ್ರ ಸಮ್ಮತಂ ಭವತಿ ನ ಭವತಿ ಇತಿ ವಿಪ್ರತಿಪತ್ತೌ ಸತ್ಯಂ ಅಂಥೇಳಿ. ಹಾಗಾಗಿರುವಾಗ ಏನ ವಿವಾದವಿರುವ, ಏನು ವಿವಾದ? ವಿವಾದ ಅಂದ್ರೇನು? ಎರಡು ಅಪೋಸಿಂಗ್ ಒಪಿನಿಯನ್ಸ್ ಇದ್ದು ವಾದ ಬಂದರೆ ಅದಕ್ಕೆ ವಿವಾದ, ವಿಭಿನ್ನವಾದಂತಹ ವಾದ. ಅದನ್ನು ಈ ಸೂತ್ರ ಸಮ್ಮತಂ ಭವತಿ ನ ಭವತಿ, ಅಂದರೆ ಅಷ್ಟುವರೆಗೂ ಇರುವ ಭಾಷ್ಯಗಳು ಸೂತ್ರಗಳಿಗೆ ಒಪ್ಪಿಗೆ ಇರುವ ಭಾಷ್ಯಗಳು, ಸೂತ್ರಗಳಿಗೆ ಒಪ್ಪಿಗೆ ಇಲ್ಲದಂತಹ ಭಾಷ್ಯಗಳು ಅನ್ನುವುದು ನಿರ್ಧಾರ ಮಾಡಬೇಕು. ಈ ವಿಪ್ರತಿಪತ್ತಿ ಅಂದರೆ ವಿವಾದ, ಎ ಪಾಯಿಂಟ್ ಆಫ್ ಡಿಸ್ಪ್ಯೂಟ್, ಎ ಪಾಯಿಂಟ್ ಆಫ್ ಡಿಟರ್ಮಿನಿಂಗ್ ವಿಚ್ ಇಸ್ ರೈಟ್, ಅಂತಹ ಒಂದು ಪರಿಸ್ಥಿತಿ ಬಂದಾಗ ಗುರುಹು ಇಮಂ ಆಕ್ಷೇಪಪೂರ್ವಂ ಇತಿ ಅಭ್ಯದಾತ್. ಗುರುಗಳಾದ ಅಚ್ಯುತ ಪ್ರಜ್ಞರು ಇವರನ್ನು, ಈ ಮಧ್ವಾಚಾರ್ಯರನ್ನು ಆಕ್ಷೇಪಪೂರ್ವಕವಾಗಿ ಈ ವಿಧವಾಗಿ ಹೇಳಿದರು. ಏನು ಆಕ್ಷೇಪ? ಆಕ್ಷೇಪ ಅಂದರೆ ಮೇಕಿಂಗ್ ಫನ್ ಅಂತೀವಿ ನೋಡಿ, ಆ ಥರ ಅಂದರೆ ಒಂದು ವಿಧವಾದಂತಹ ವ್ಯಂಗ್ಯ ಭಾಷೆ. ಏ ಏನಪ್ಪ ಎಲ್ಲ ಭಾಷೆಗಳನ್ನೆಲ್ಲ ಟೀಕೆ ಮಾಡ್ತಾ ಇದ್ದೀಯ, ಅದಿಲ್ಲ ಸರಿ ಇಲ್ಲ ಅಂತೇಳಿ ನೀನನ್ನ ಭಾಷೆ ಬರೆದಿದ್ದೀಯೇನು, ನೀನು ಮೊದಲು ಭಾಷೆ ಬರಿ ಆಮೇಲೆ ನಾವು ನೋಡೋಣ ಅಂತ ಹೇಳಿ ಒಂದು ಚಾಲೆಂಜ್ ಮಾಡುವಂಥದ್ದು, ಒಂದು ಚಾಲೆಂಜಿಂಗ್ ರಿಮಾರ್ಕ್ ಅಂತೀವಿ ನೋಡಿ. ಆ ತರಹ ಸೂತ್ರಾರ್ಥವಿತ್ ಚೇತ್, ನಿನಗೆ ಬ್ರಹ್ಮಸೂತ್ರಗಳ ಅರ್ಥ ತಿಳಿದಿದೆ, ಚೆನ್ನಾಗಿ ತಿಳಿದಿದೆ ಅನ್ನುವ ಮಾತು ನಿಜವಾಗಿದ್ದರೆ, ಅಂದರೆ ನೀನು ಸೂತ್ರಾರ್ಥವನ್ನು ಚೆನ್ನಾಗಿ ತಿಳಿದವನಾಗಿದ್ದರೆ ಭಾಷ್ಯಂ ಅಂಜಸ ಕುರು ಇತಿ. ಅಂಜಸ ಅಂತಹ ಒಂದು ಶುದ್ಧವಾದಂತಹ ಪ್ಯೂರ್ ಆಗಿರುವಂತಹ ಭಾಷ್ಯವನ್ನು ರಚನೆ ಮಾಡು ಆಮೇಲೆ ನೋಡೋಣ ಅಂತ ಹೇಳಿ ಆಕ್ಷೇಪದಿಂದ ಮಾತನ್ನು ಹೇಳಿದರು. ಆಚಾರ್ಯ ಏನ್ರಿ ಹಾಗೆ ಆಕ್ಷೇಪ ಮಾಡ್ತೀರಾ ಅಂತ ಆಚಾರ್ಯ ಹೇಳಿಲ್ಲ. ಆಚಾರ್ಯರು ಅದಕ್ಕೆ ಏನು ಮಾಡಿದರು ಅನ್ನುವುದು ನೆಕ್ಸ್ಟ್ 26ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ವಿಧಾನ ಮಾತ್ರಂ ತದ್ ಉಪಾದದೇ ತದಾ ಪಯೋ ಯಥಾಚ್ಛಂ ಪರಮಸಹಂಸರಾಟ್ ತಲ್ಲೀನಮಾಕ್ಷೇಪ ಮುಪೈಕ್ಷತಾಫಲಂ ವಾರೀವ ಸಂತೋಹಿ ಗುಣಾಂಶಿತೋ ಗುಣಾಂಶ ತೋಷಿಣಃ ಅಂತೇಳಿ. ಇಲ್ಲಿ ಬಹಳ ಒಂದು ಸುಂದರವಾದ ಅಂಶ, ಯಾಕಂದ್ರೆ ಇದನ್ನು ನೋಡ್ರಿ, ಇದು ಬಹಳ ವಾಕಿಂಗ್ ಆನ್ ದ ಎಡ್ಜ್ ಆಫ್ ದ ಸ್ವರ್ಡ್ ಅಂತೀವಲ್ವಾ, ಆ ತರಹ ಲೋಕದಲ್ಲಿ ಇದನ್ನು ದುರುಪಯೋಗ ಮಾಡಿಕೊಳ್ಳುವ ಸಂದರ್ಭಗಳಿವೆ, ಸದುಪಯೋಗ ಮಾಡಿಕೊಳ್ಳುವ ಸಂದರ್ಭಗಳಿವೆ. ಆದ್ದರಿಂದ ಯಾವಾಗ, ಯಾಕಂದ್ರೆ ನೋಡ್ರಿ, ಈ ಹಂಸ ನೀರಕ್ಷೀರ ನ್ಯಾಯ ಅಂತೀವಿ, ಹಂಸ ಪಕ್ಷಿಗೆ ಒಂದು ಸ್ಪೆಷಲ್ ಎಬಿಲಿಟಿ ತಾಕತ್ತಿದೆ ಅಂಥೇಳಿ, ಅದು ಹಾಲು ನೀರು ಎರಡನ್ನೂ ಮಿಕ್ಸ್ ಮಾಡಿ ಕೊಟ್ಟರೆ ನಾವು ಬೇರ್ಪಡಿಸ್ಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ನೀರು ಹಾಲು ಸೇರಿಬಿಟ್ರೆ ಹೇಗೆ ಬೇರ್ಪಡಿಸೋದು ಆಗೋದಿಲ್ಲ ಸಾಮಾನ್ಯ ರೀತಿಯಲ್ಲಿ. ಏನೇನೋ ಮಾಡಿ ಪ್ರೊಸೀಜರ್ಸ್, ಕೆಮಿಕಲ್ ಪ್ರೊಸೀಜರ್ಸ್ ಎಲ್ಲ ಸಾಮಾನ್ಯವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಿರುವಾಗ ಅವರು ಯಾರಾದರೂ ಲೋಕದಲ್ಲಿ ಒಳ್ಳೆ ಒಂದು ವಿಷಯದಲ್ಲಿ ಒಳ್ಳೆಯದು ಕೆಟ್ಟದು ಇದ್ದರೆ ಎರಡೂ ಮಾಡಿದಾಗ ಒಳ್ಳೆಯದನ್ನು ಸ್ವೀಕಾರ ಮಾಡಿದ್ರಿ, ಕೆಟ್ಟದನ್ನು ಬಿಟ್ಟು ಬಿಡ್ರಿ ಅಂಥೇಳಿ ಅದು ಹೇಳಿದಾಗ ಲೋಕದಲ್ಲಿ ಎಲ್ಲರೂ ಏನು ಒಳ್ಳೆಯದು ಕೆಟ್ಟ ಪ್ರತಿಯೊಂದರಲ್ಲಿ ಕೂಡ ಒಳ್ಳೆಯದು ಸ್ವೀಕಾರ ಮಾಡಿ, ಅಂದರೆ ಇನ್ನು ಪ್ರಪಂಚದಲ್ಲಿ ಒಬ್ಬ ಮರ್ಡರ್ ಬಂದು ಕೂಡ ಕೊಟ್ಟು ಅವನೆಲ್ಲ ಬೇಕಾದಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ, ಇದನ್ನು ಒಂದು ಮರ್ಡರ್ ಮಾಡಿಬಿಟ್ಟು ಅಷ್ಟೇ ಅವನು ಬಿಟ್ಬಿಡೋಣ ಅಂತ ಅಲ್ಲಿ ಹಂಸ ನೀರಕ್ಷೀರ ನ್ಯಾಯ ಮಾಡಲಿಕ್ಕಾಗೋದಿಲ್ಲ. ಎಲ್ಲ ಕಡೆಯೂ ಹಂಸ ನೀರಕ್ಷೀರ ನ್ಯಾಯ ಅಂದರೆ ಹಂಸ ಪಕ್ಷಿ ಹೇಗಾದರೆ ನೀರನ್ನು ಬಿಟ್ಟು ಬಿಟ್ಟು ಹಾಲನ್ನು ಮಾತ್ರ ಸ್ವೀಕಾರ ಮಾಡುತ್ತೋ, ಹಾಗೆ ಇನ್ನೊಬ್ಬರ ವಿಷಯದಲ್ಲಿ ಅವರು ಮಾಡುವ ತಪ್ಪುಗಳನ್ನು ಇಗ್ನೋರ್ ಮಾಡಿ ಒಳ್ಳೆಯದನ್ನು ಮಾತ್ರ ಸ್ವೀಕಾರ ಮಾಡ್ರಿ ಅಂತ ಹೇಳುವುದಿದೆ ನೋಡ್ರಿ. ಲೋಕದಲ್ಲಿ ಮಿಸ್ಯೂಸ್ ಮಾಡಿಕೊಳ್ಳು, ಮಿಸ್ಯೂಸ್ ಅಂದ್ರೆ ಏನು, ಏನೋ ಮಹಾ ದುಷ್ಟ ಇರ್ತಾನೆ ಅವನು, ಏನೋ ದುಷ್ಟ ಆದ್ರೆ ಏನ್ರಿ ಆ ಒಳ್ಳೆಯದನ್ನು ತಗೊಳ್ಳೋಣ ಕೆಟ್ಟದನ್ನು ಬಿಟ್ಬಿಡೋಣ ಅಂತೇಳಿ. ಹಾಗಲ್ಲ, ಅದು ಹೇಗ, ಈಗ ದುರ್ಯೋಧನನ್ ಕೂಡ ಆತರ ದುರ್ಯೋಧನ ಏನೋ ಬೇಕಾದಷ್ಟು ಕೆಟ್ಟದ್ದು ಮಾಡ್ದ, ಒಂದು ಎರಡು ಒಳ್ಳೇದು ಮಾಡಿದ್ದಾನಲ್ಲ ಅದನ್ನು ಮಾತ್ರ ನೋಡೋಣ ಅಂತೇಳಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಏನಂತ ಹೇಳಿದ್ರೆ ಇದನ್ನು ಪ್ರಯೋಗ ಮಾಡುವ ಸಂದರ್ಭ ಸರಿಯಾಗಿರಬೇಕು, ಅದರ ದೃಷ್ಟಿಕೋನ ಸರಿಯಾಗಿರಬೇಕು. ಆ ಈ ಹೇಳುವ ವ್ಯಕ್ತಿಯಲ್ಲಿ ದುರುದ್ದೇಶವಿಲ್ಲದೇ ಇರಬೇಕು, ಒಳ್ಳೇದು ಬೇಕಾದಷ್ಟು ಇದ್ದು ಕೆಟ್ಟದ್ದು ಒಂದೋ ಎರಡು ಚಿಕ್ಕದ್ದು ಮಾಡುವುದು ಮಾತ್ರವಲ್ಲದೆ ಅದು ಇನ್ನೊಬ್ಬರಿಗೆ ಹಾನಿಕರವಾಗಿರಬಾರದು. ಇಲ್ಲಿ ಆಕ್ಷೇಪ ಅಷ್ಟೇ, ಆಕ್ಷೇಪ ಮಾಡಿದ್ದಾರೆ, ಆಕ್ಷೇಪವನ್ನು ಬಗಲಿಗೆ ಇಟ್ಟುಬಿಡೋದು. ಯಾಕಂದ್ರೆ ಹೇಳಿದ ವಿಷಯ ಒಳ್ಳೆಯದೇ ವಿಷಯ, ಹೌದು ಸೂತ್ರಭಾಷೆ ಬರಿಬೇಕು ನಿಜವೇ. ಆದ್ದರಿಂದ ಆಚಾರ್ಯರು ಅಲ್ಲಿ ಹಂಸ ನೀರಕ್ಷೀರ ನ್ಯಾಯವನ್ನು ಪಡೆಯ, ಅಂದರೆ ಇಲ್ಲಿ ಸರಿಯಾದ ಪರಿಸ್ಥಿತಿ, ಸರಿಯಾದ ಸಂದರ್ಭ, ಈ ಸರಿಯಾದ ಸಂದರ್ಭ ಇರುವಾಗ ಹಂಸ ನೀರಕ್ಷೀರ ನ್ಯಾಯವನ್ನು ಪ್ರಯೋಗ ಮಾಡಿದ್ದಾರೆ. ಹಾಗೆ ಅಂತ ಪ್ರತಿಯೊಳ್ಳ ಒಂದರಲ್ಲಿ ಕೂಡ ಹಂಸ ನೀರಕ್ಷೀರ ನ್ಯಾಯ ಮಾಡಲಿಕ್ಕಾಗೋದಿಲ್ಲ. ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬಾರ್ದು ಅನ್ನೋದು ಸೂಕ್ಷ್ಮ, ಧರ್ಮ ಸೂಕ್ಷ್ಮ, ಕರ್ಮ ಸೂಕ್ಷ್ಮ ಅಂತೀವಿ ನೋಡ್ರಿ, ಇದು ಬಹಳ ಸೂಕ್ಷ್ಮವಾದ ವಿಷಯ. ಸ್ವಲ್ಪ ಯೋಚನೆ ಮಾಡಿ, ಆಫ್ಕೋರ್ಸ್ ಕಾಮನ್ ಸೆನ್ಸ್ಗೆ ಗೊತ್ತಾಗುತ್ತೆ ಸಹ, ಬಹಳ ಮಟ್ಟಿಗೆ ಕಾಮನ್ ಸೆನ್ಸ್, ಲಾಟ್ ಆಫ್ ಶಾಸ್ತ್ರ ಅದನ್ನು ಇಂಟರ್ಪ್ರೆಟ್ ಮಾಡುವಾಗ ಕಾಮನ್ ಸೆನ್ಸ್ ನಾವು ಉಪಯೋಗ ಮಾಡಿದರೆ ಲಾಟ್ ಆಫ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗತ್ತೆ. ಆದ್ದರಿಂದ ಹಂಸ ನಿರಕ್ಷೀರ ನ್ಯಾಯ ಕೆಲವು ಕಡೆ ಮಾಡಬಹುದು, ಕೆಲವು ಕಡೆ ಮಾಡಬಾರದು ಅಂತ ಹೇಳಿದರೆ ಎಲ್ಲಿ ಮಾಡಬಹುದು ಎಲ್ಲಿ ಮಾಡಬಾರದು ಹೇಗೆ ನಿರ್ಣಯ ಮಾಡುವುದು ಅಂತ ಹೇಳಿದರೆ ಈಗ ಇದು ಒಳ್ಳೆ ಉದಾಹರಣೆ. ಇಲ್ಲಿ ಹಂಸ ನಿರಕ್ಷೀರ ನ್ಯಾಯ ಸರಿಯಾಗಿ, ಯಾಕಂದರೆ ಅವರು ಹೇಳಿದ್ದು ಲೋಕಕ್ಕೆ ಉಪಕಾರವಾಗುತ್ತೆ ಹಾಗೆ ಆಕ್ಷೇಪ ಮಾಡಿದ್ದಾರೆ. ಹೌದು, ಖಂಡಿತವಾಗಿ ಬರಿಬೇಕು, ಬರಿತೀನಿ ಅಂತ ಆಚಾರ್ಯರು ಅಲ್ಲಿ ಏನು ಮಾಡಿದರು ಅಂತ ಹೇಳಿದರೆ ವಿಧಾನವನ್ನು ಅಂದರೆ ಸ ಪರಮ ಇದು ಅನ್ವಯ ಹೀಗೆ ಸಹ ಪರಮಃ ಹಂಸರಾಟ್ ವಿಧಾನ ಮಾತ್ರ ಆದದೆ ಇಲ್ಲಿ ಉಪಾದದೆ ಅಂತಿದೆ. ಉಪ ಆದದೆ ಉಪ ಅನ್ನುವ ಉಪಸರ್ಗವೂ ಇದೆ. ಆದದೆ ಅನ್ನುವುದು ವ್ಯಾಖ್ಯಾನದಲ್ಲಿ ಆದದೆ ಅಂತ ಪ್ರಯೋಗ ಮಾಡಿದ್ದಾರೆ. ಎರಡು ತಗೋಬೋದು, ಹೇಗೆ ಇನ್ನು ಬೇರೆ ಪಾಠವನ್ನು ಮಾಡಬಹುದಾ ಅಂಥೇಳಿ ಕೂಡ ನೋಡೋಣ. ಆದರೆ ಇಲ್ಲಿ ಆದದೆ ಇಲ್ಲ ಉಪ ತದ್ ಉಪಾದದೆ ಅನ್ನುವುದು. ಸೊ ಆದ್ದರಿಂದ ವಿಧಾನ ಮಾತ್ರ ಆದದೆ ಅಥವಾ ಉಪಾದದೆ ಹಂಸರಾಟ್ ಅಚ್ಚಂ ಪಯಃ ಯಥಾ ತಲ್ಲೀನಂ ಆಕ್ಷೇಪಂ ಉಪೇಕ್ಷತ ಅಂಥೇಳಿ. ಅಂದರೆ ಅಫಲಂ, ಯಾಕಂದ್ರೆ ಅಫಲಂ ಹಂಸರಾಟ್ ತಲ್ಲೀನಂ ಕ್ಷೀರಲೀನಂ ವಾರೀವ ಅಂಥೇಳಿ ಅರ್ಥ. ಸೊ ಅದರಿಂದ ಯಾಕೆ ಅಂದರೆ ಇಲ್ಲಿ ಹೇಳ್ತಾರೆ ಸಂತೋಹಿ ಇತಿ ಸಂತಃ ಗುಣಾಂಶ ತೋಷಿಣಃ ಹಿ ಅಂಥೇಳಿ. ಇದು ಕೂಡ ಅರ್ಥಾಂತರ ನ್ಯಾಸ ಅಲಂಕಾರ. ಇಲ್ಲಿ ಉಪಮಾಲಂಕಾರವೂ ಇದೆ, ಅರ್ಥಾಂತರ ನ್ಯಾಸ ಅಲಂಕಾರವೂ ಇದೆ. ಅಂದರೆ ಹೇಗಾದರೆ ಹಂಸಪಕ್ಷಿ ನೀರನ್ನು ಬಿಟ್ಟು ಹಾಲನ್ನು ಮಾತ್ರ ಸ್ವೀಕಾರ ಮಾಡುತ್ತೋ ಹಾಗೆ ಗುಣಾಂಶ ತೋಷಿಣಃ ಅಂತೇಳಿ ಅಂದರೆ ಗುಣಗಳ ಅಂಶದಿಂದ ಸಂತೃಪ್ತಿ ಪಡೆದವರು ಬೇರೆಯವರು ಮಾಡುವ ಒಂದು ತಪ್ಪುಗಳನ್ನು ಬಗಿಲಿಗಿಟ್ಟು ಅದರಲ್ಲಿರುವ ಒಳ್ಳೆತನ್ನು ಮಾತ್ರ ಸ್ವೀಕಾರ ಮಾಡಿದೆ. ಇಲ್ಲಿ ಆಕ್ಷೇಪ ಇದೆ, ಆದೇಶವೂ ಇದೆ, ಎರಡಿದೆ. ನೀನು ಭಾಷ್ಯ ಬರಿ ಅಂತ ಅಚ್ಯುತ ಪ್ರೇಕ್ಷರು ಮಧ್ವಾಚಾರ್ಯರು ಹೇಳಿದಾಗ ಅದರಲ್ಲಿ ಒಂದು ಆಕ್ಷೇಪ, ಆಕ್ಷೇಪ ಅಂದರೆ ಎ ಕೈಂಡ್ ಆಫ್ ಎ ಚಾಲೆಂಜ್, ನೋಡು ಮಾಡು ನೋಡೋಣ ಅಂತೇಳಿ ಚಾಲೆಂಜಿಂಗ್ ರಿಮಾರ್ಕ್ ಇದೆ. ಆರ್ ಅವರಿಗೆ ಹೌದಪ್ಪ ನೀನು ಆ ಬ್ರಹ್ಮಸೂತ್ರ ಭಾಷೆ ಬರಿಬೇಕು ಅನ್ನುವ ಒಂದು ಆದೇಶ, ಒಂದು ಗುರುಗಳು ಶಿಷ್ಯರಿಗೆ ಒಂದು ಆಜ್ಞೆಯನ್ನು ಕೊಡುವಂಥದ್ದು ಅದು ಇದೆ. ಇಲ್ಲಿ ಆಚಾರ್ಯರು ಏನು ಮಾಡಿದ್ದಾರೆ, ಆಕ್ಷೇಪವನ್ನು ಬಗಲಿಗೆ ಹಾಕಿಬಿಟ್ರು. ನೀರನ್ನು ಬಿಟ್ಟಂತೆ ಅದನ್ನು ಬಿಟ್ಟು ಇವರು ಹೇಳಿದಂತಹ ಆದೇಶವನ್ನು ಮಾತ್ರ, ಅದು ಒಳ್ಳೆಯದು ಅದು ಹಾಲಿದ್ದಂತೆ ಅದನ್ನು ಮಾತ್ರ ಸ್ವೀಕಾರ ಮಾಡಿದರು. ಆಕ್ಷೇಪ ಆಕ್ಷೇಪ ಅದು ಬಿಟ್ಟುಬಿಡೋಣ, ಅವರ ಆದೇಶ ಕೊಟ್ಟರಲ್ವಾ ಭಾಷ್ಯಕ್ಕೆ, ಸೂತ್ರಕ್ಕೆ ಭಾಷ್ಯ ಬರಿ ಅಂತೇಳಿ ಸೂತ್ರಕ್ಕೆ ಭಾಷ್ಯವನ್ನು ರಚನೆ ಮಾಡಿದೆ ಅಂತ ಹೇಳಿ ಹಾಗೆ ಅವರು ಅದನ್ನು ಸ್ವೀಕಾರ ಮಾಡಿದರು ಅಂಥೇಳಿ ಸುಂದರವಾದ ರೀತಿಯಲ್ಲಿ ಇದನ್ನು ಹೇಳಿ. ಅಂದರೆ ಶ್ರೇಷ್ಠವಾಗಿರುವಂತಹ ಹಂಸಪಕ್ಷಿ ಹೇಗಾದರೆ ವ್ಯರ್ಥ ಪ್ರಯೋಜನ ಇಲ್ಲದಂತಹ ನೀರನ್ನುವ ಅಂಶವನ್ನು ಬಿಟ್ಟು ಪ್ರಯೋಜನಕಾರಿಯ ಸಾರ್ಥಕವಾಗಿರುವಂತಹ ಉಪಯೋಗಕರವಾಗಿರುವಂತಹ ಹಾಲಿನ ಅಂಶವನ್ನು ಮಾತ್ರ ಹೇಗೆ ಸ್ವೀಕಾರ ಮಾಡುತ್ತೋ ಹಾಗೆ ಶ್ರೀಪೂರ್ಣ ಪ್ರಜ್ಞರು ಮಧ್ವಾಚಾರ್ಯರು ಅವರು ಕೂಡ ತಮ್ಮ ಗುರುಗಳಾದಂತಹ ಅಚ್ಯುತ ಪ್ರಜ್ಞರಲ್ಲಿ ಅವರ ಮಾತಿನಲ್ಲಿರುವಂತಹ ನಿರರ್ಥಕವಾದ ಪ್ರಯೋಜನರಹಿತವಾದಂತಹ ಆಕ್ಷೇಪ ಅನ್ನುವ ಅಂಶವನ್ನು ಬಿಟ್ಟು ಭಾಷ್ಯವನ್ನು ರಚನೆ ಮಾಡು ಅನ್ನುವ ಶುದ್ಧವಾದಂತಹ ಆದೇಶ ಅದರ ಅಂಶವನ್ನು ಮಾತ್ರ ಸ್ವೀಕಾರ ಮಾಡಿದ್ದಾರೆ. ಹೀಗೆ ಸಜ್ಜನರು ಯಾವಾಗಲೂ ಕೂಡ ದೋಷದ ಅಂಶವನ್ನು ಬಿಟ್ಟು ಗುಣ ಅಂಶದಿಂದ ಸಂತೋಷ ಪಡ್ತಾರಲ್ವಾ, ಅದಕ್ಕೆ ಗುಣ ಅಂಶ ತೋಷಿಣಃ ತೋಷಿಣಃ ಸಂತೋಷಿಣಃ ಗುಣ ಅಂಶ ಗುಣಾಂಶದಲ್ಲಿ ಸಂತೋಷವನ್ನು ಪಡೆದವರಾಗುತ್ತಾರೆ. ನೀರನ್ನು ಬಿಟ್ಟು ಅವರು ನೀರು ಬೇಡ ಅಂದರೆ ಅದರಲ್ಲಿರುವ ದೋಷಗಳು ಬೇಡ ಆಚಾರ್ಯರು. ಸೊ ಇಲ್ಲಿ ಇದು ಅನ್ವಯ ಮಾಡಬೇಕು, ದಿಸ್ ಈಸ್ ಎ ಗುಡ್ ಥಿಂಗ್, ಇದರಿಂದ ಲೋಕಕ್ಕೆ ಉಪಕಾರಕರವಾಗತ್ತೆ. ದಟ್ ಈಸ್ ದ ಕೀ. ಹಂಸ ನೀರಕ್ಷೀರ ನ್ಯಾಯ ಯಾವಾಗ ಅಂದರೆ ಸಜ್ಜನರಿಗೆ ಉಪಕಾರ ಯೋಗ್ಯವಾದಾಗ ಹಂಸ ನೀರಕ್ಷೀರ ನ್ಯಾಯ, ಸಜ್ಜನರಿಗೆ ಉಪಯೋಗಕರವಾಗದೇ ಇದ್ದಾಗ ಹಂಸ ನೀರಕ್ಷೀರ ನ್ಯಾಯ ಪ್ರಯೋಗ ಮಾಡಬಾರ್ದು. ಯಾಕಂದರೆ ಹಾಗೆ ಪ್ರಯೋಗ ಮಾಡಿದರೆ ಸಂಕರ ಭಾಷೆ ಇದ್ದರೆ ಅದರಲ್ಲಿ ತಪ್ಪುಗಳಿವೆ, ತಪ್ಪುಗಳನ್ನೆಲ್ಲ ಇಗ್ನೋರ್ ಮಾಡೋಣ, ಅದರಲ್ಲಿ ಒಳ್ಳೆಯದು ಕೂಡ ಇರೋದಿಲ್ವ ಅದನ್ನು ಮಾತ್ರ ಸ್ವೀಕಾರ ಮಾಡೋಣ ಅಂದರೆ ಸಂಪೂರ್ಣ ಫಲ ಬರೋದಿಲ್ಲ, ತಪ್ಪು ತಿಳುವಳಿಕೆ ಬರುತ್ತೆ, ಶಾಸ್ತ್ರದ ಸರಿಯಾದ ತಿಳುವಳಿಕೆ ಬರುವುದಿಲ್ಲ, ಮಿಶ್ರ ಜ್ಞಾನ ಒಳ್ಳೆಯದಲ್ಲ, ಜ್ಞಾನದ ವಿಷಯದಲ್ಲಿ ಹಾಗೆ ಮಾಡಲಿಕ್ಕಾಗೋದಿಲ್ಲ, ಜ್ಞಾನದಲ್ಲಿ ಯಾವುದು ಸರಿ ಇದೆಯೋ ಅದನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಆದ್ದರಿಂದ ತಪ್ಪು ಭಾಷೆಯಲ್ಲಿ ತಪ್ಪು ಅಂತ ತಿಳಿಸಬೇಕು, ಅದರಲ್ಲಿ ವ್ಯಕ್ತಿಗತ ದೂಷಣೆ ಇರಬಾರದು, ವ್ಯಕ್ತಿಯನ್ನು ನಿಂದೆ ಮಾಡಬಾರದು. ಆದರೆ ಶಾಸ್ತ್ರದ ರೀತಿಯಲ್ಲಿ ಇದು ಸರಿ ಇಲ್ಲ, ಇದು ಹೀಗಿರಬೇಕು ಅಂತ ಹೇಳೋದರಲ್ಲಿ ತಪ್ಪಿಲ್ಲ. ಯಾಕೆ ಅಂದರೆ ಅಲ್ಲಿ ಸತ್ಯಾನ್ವೇಷಣ ಅಷ್ಟೇ ಉದ್ದೇಶ, ಸದುದ್ದೇಶ ಅದು, ಕೆಟ್ಟ ಉದ್ದೇಶ ಅಲ್ಲ. ಅದು ಎಲ್ಲರ ಸಾಧನೆಗೂ ಉಪಯೋಗಕಾರವಾಗುವಂಥದ್ದು. ಹಾಗೆ ಮಾಡದೇ ಇದ್ದರೆ ತಪ್ಪು ದಾರಿಯಲ್ಲಿ ಹೋಗುವ ಅವಕಾಶವಿದೆ. ಸತ್ ಸಾಧನೆ ನಡಿಬೇಕಂತ ಹೇಳಿದೆ, ಸತ್ ಸಿದ್ಧಾಂತ ಪ್ರತಿಪಾದನೆ ಮಾಡಬೇಕು, ದುಷ್ಟ ಸಿದ್ಧಾಂತವನ್ನು ಅದನ್ನು ಖಂಡನೆ ಮಾಡಬೇಕು, ಇಲ್ಲಾಂದ್ರೆ ಸತ್ಸಿದ್ಧಾಂತ ಪ್ರತಿಪಾದನೆ ಆಗೋದಿಲ್ಲ. ಆದ್ದರಿಂದ ಇಲ್ಲಿ ಉದ್ದೇಶ ಏನು? ಗುಡ್, ಎಲ್ಲದಾಗಿ ಒಳ್ಳೆದಾಗಲಿ, ಒಳ್ಳೆದಾಗಲಿ ಇಷ್ಟೇ ಉದ್ದೇಶ. ಆ ಉದ್ದೇಶದಿಂದ ಮಾಡಿದಾಗ ಅದರಲ್ಲಿ ತಪ್ಪಿಲ್ಲ. ಆ ಸಮಯದಲ್ಲಿ ಮಾತ್ರ ಹೀಗೆ ಮಾಡಬೇಕು ಅಂಥೇಳಿ ಅದನ್ನು ಹೇಳಿದ್ದಾರೆ. ವಿಧಾನ ಮಾತ್ರಂ ತದುಪ, ಇಲ್ಲಿ ನೋಡಿ ಉಪಾದದೆ ಅಂತ ಹೇಳಿ ಶಬ್ದ ಇದ್ದರೆ ಅಲ್ಲಿ ಆದದೆ ಅಂತ ಮಾತ್ರ ವ್ಯಾಖ್ಯಾನದಲ್ಲಿ ಪದಾರ್ಥ ದೀಪಕದಲ್ಲಿ ವೇದಾಂಗ ತೀರ್ಥರು ಹಾಗೆ ಹೇಳಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಬನ್ನಂಜಾಚಾರ್ಯರು ಹೇಳುವಾಗ ಅಲ್ಲಿ ಆಕ್ಷೇಪ, ಇಲ್ಲಿ ಹೇಳುವಾಗ ಉಪಾದದೆ ಅನ್ನುವುದು ಇಲ್ಲಿ ಉಪ ಅನ್ನುವುದು ಉಪಸರ್ಗ, ಆದದೆ ಅನ್ನುವ ಅರ್ಥದಲ್ಲೇ ಪ್ರಯೋಗ ಮಾಡಿದ್ದಾರೆ, ಅದರಲ್ಲಿ ಏನು ತಪ್ಪಿಲ್ಲ. ಸೊ ಅಂದ್ರೆ ಅದಕ್ಕಷ್ಟು ವರಿ ಮಾಡ್ಕೋಬೇಕಾಗಿದ್ದಿಲ್ಲ, ಎರಡೂ ಒಂದೇ ಅರ್ಥವನ್ನು ಕೊಡುತ್ತೆ. ಆದದೆ ಅಂದ್ರೆ ಅಂಗಿ ಒಪ್ಪಿಕೊಳ್ಳುವುದು, ಅದನ್ನು ಸ್ವೀಕಾರ ಮಾಡುವುದು. ವಿಧಾನ ಮಾತ್ರವನ್ನು ಸ್ವೀಕಾರ ಮಾಡಿದರು ಅಂತ ಹೇಳಿದ್ದಾರೆ. ಸೊ ಈ ವಿಧವಾಗಿ ವಿಧಾನ ಮಾತ್ರ ತದುಪಾದದೇ ತದ ಪಯೋ ಯಥಾ ಅಚ್ಛಂ ಪರಮಃ ಸ ಹಂಸರಾಟ್ ತಲ್ಲೀನಂ ಆಕ್ಷೇಪ ಮುಪೈಕ್ಷತ ಅಫಲಂ ವಾರೀವ ಸಂತಃ ಹಿ ಗುಣಾಂಶ ತೋಷಿಣಃ. ಸಂತ ಅಂದ್ರೆ ಸಜ್ಜನರು, ಸಜ್ಜನರು ಅವರು ಅದರಿಂದ ಸಂತೋಷ ಪಡುವವರಾಗಿದ್ದಾರೆ, ದೋಷಾಂಶವನ್ನು ಬಿಟ್ಟುಬಿಡ್ತಾರೆ ಅಂತ ಹೇಳಿ ಇಲ್ಲಿ ಸುಂದರವಾಗಿ ಹೇಳಿದ್ದಾರೆ. ಅದಾದ ಮೇಲೆ ಆ ಬ್ರಹ್ಮಸೂತ್ರ ಭಾಷ್ಯವನ್ನೇ ರಚನೆ ಮಾಡಬೇಕಂತ ಇನ್ನು ಅಲ್ಲಿ ಜ್ಯೇಷ್ಠೀತಿಗಳಂತ ಒಬ್ಬರು ಇರ್ತಾರೆ, ಅದು ಹೇಳಿದ ವಿಷಯವನ್ನು 22ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಏನಂತಿದೆ, ವೈರಾಗ್ಯ ವೈಯಾತ್ಯ ಸುವಾಕ್ಯಪೂರ್ವಕೈ ಯುತೋ ಗುಣೈಹಿ ಪಾರಮ ಹಂಸ್ಯ ಭೂಷಣೈಹಿ ಜ್ಯೇಷ್ಠೋ ಯತಿ ಯೋ ಲಿಖುಸಾನ್ವಯೋದ್ಭವ ತಂ ಭೂರಿ ಭಕ್ತಿ ಸ ಕದಾಚಿತ್ ಅಬ್ರವೀತ್ ಅಂತ ಹೇಳಿ. ಅಲ್ಲಿ ಪಾರಮಹಂಸ್ಯ ಭೂಷಣ, ಪರಮಹಂಸ ಅಂದ್ರೆ ಯತಿಗಳು, ಯತಿ ಶ್ರೇಷ್ಠರು. ಪಾರಮಹಂಸ್ಯ ಅಂದ್ರೆ ಪರಮಹಂಸತ್ವ, ಪರಮ ಯತಿತ್ವ. ಪರಮಹಂಸರು ಅಂದ್ರೆ ಯತಿಗಳು, ಯತಿಯ ಗುಣಗಳು. ಆ ಯತಿಗಳ ಗುಣ ಯತಿ ಅಂತಹ ಅಲಂಕಾರ ಅಂದ್ರೆ ಯತಿತ್ವ ಅನ್ನುವ ಭೂಷಣಗಳಿಂದ, ಅಲಂಕಾರಗಳಿಂದ ಕೂಡಿದವರು ಅಂದ್ರೆ ಒಳ್ಳೆ ಯತಿಗಳು ಅಂತ ಅರ್ಥ. ಬೇಸಿಕ್ ಆಗಿ ಪಾರಮಹಂಸ್ಯ ಭೂಷಣ ಈ ಅಂದ್ರೆ ಪರಮಹಂಸರ ಸಂಬಂಧಪಟ್ಟ ಭೂಷಣಗಳಿಂದ ಕೂಡಿದವರು. ಏನು ಆ ಪರಮಹಂಸ ಭೂಷಣಗಳು? ಏನು ಅವರಿಗೆ ಆಭರಣಗಳು? ಯತಿಗಳಿಗೆ ಆಭರಣಗಳು ಯಾವುದಪ್ಪ ಅಂತ ಹೇಳಿದರೆ, ವೈರಾಗ್ಯ ವೈಯಾತ್ಯ ಸುವಾಕ್ಯ ಪೂರ್ವಕೈ ಅಂತೇಳಿ. ವೈರಾಗ್ಯವು ವೈಯಾತ್ಯವು ಸುವಾಕ್ಯತ್ವ ಇಂತಹ ಗುಣಗಳು. ಏನು ಈ ಗುಣಗಳು? ಸ್ವಲ್ಪ ನಾವು ವೈರಾಗ್ಯ ಎಲ್ಲ ಕಡೆ ಜ್ಞಾನಭಕ್ತಿ ವೈರಾಗ್ಯ, ಜ್ಞಾನಭಕ್ತಿ ವೈರಾಗ್ಯ ಬೇಕಂತ ಸುಮ್ಮನೆ ಪ್ರಯೋಗ ಮಾಡ್ತಾರೆ. ಏನು ಜ್ಞಾನಭಕ್ತಿ ವೈರಾಗ್ಯ? ವೈರಾಗ್ಯ ಅಂದ್ರೆ ಏನು? ಇದನ್ನು ಎರಡು ಮೂರು ಮುಖಗಳಾಗಿ ನೋಡಬಹುದು. ವಿರಾಗ ಅಂತೇಳಿ, ವಿಗತ ರಾಗ, ವಿಹಿತ ರಾಗ. ರಾಗದಿಂದ ಕೂಡಿರಬೇಕು, ರಾಗವಿರಬಾರದು. ಭಗವಂತನಲ್ಲಿ, ವಿಶಿಷ್ಟನಾದ ಭಗವಂತನಲ್ಲಿ ಒಳ್ಳೆ ರಾಗ ಅಂದ್ರೆ ಭಕ್ತಿ, ರಾಗ ಅಂದ್ರೆ ಅಟ್ಯಾಚ್ಮೆಂಟ್ ಇರಬೇಕು. ಕೆಟ್ಟದಾಗಿರುವಂತಹ ತುಚ್ಛವಾಗಿರುವಂತಹ ವಿಷಯಗಳಲ್ಲಿ ವಿರಾಗ, ವಿಗತ ರಾಗ ಅದಕ್ಕೆ ಬೇಡ. ಅಂದ್ರೆ ಐಹಿಕ ಆಮುಷ್ಮಿಕ ಫಲ ಉಪಭೋಗ ಅಪೇಕ್ಷಾ ಅಭಾವ ವೈರಾಗ್ಯಂ ಅಂತೇಳಿ ಇಲ್ಲಿ ಅವರು ಒಂದು ನಿರ್ವಚನ ಕೊಡ್ತಾ ಇದ್ದಾರೆ. ಇನ್ನೊಂದು ರೀತಿಯಾಗಿ ನೋಡ್ಬೇಕಂದ್ರೆ, ಐಹಿಕ ಅಂದ್ರೆ ಇಹಲೋಕಕ್ಕೆ, ಈ ಲೋಕಕ್ಕೆ ಸಂಬಂಧಪಟ್ಟು ಮೆಟೀರಿಯಲಿಸ್ಟಿಕ್ ಜಾಯ್ಸ್, ಆ ಮೆಟೀರಿಯಲಿಸ್ಟಿಕ್. ಆಮುಷ್ಮಿಕ, ಸ್ವರ್ಗಕ್ಕೆ ಹೋಗ್ತೀವಿ, ಸ್ವರ್ಗಕ್ಕೆ ಹೋದ್ರೆ ಒಳ್ಳೆ ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗ್ತೀವಿ, ಆದ್ದರಿಂದ ಸ್ವರ್ಗದ ಬೇಕು ನನಗೆ ಅಂತ ಸ್ವರ್ಗಾದಿಗಳ ಅಪೇಕ್ಷದಿಂದ ಕೂಡಿದವರಾಗಿ ಐಹಿಕ ಆಮುಷ್ಮಿಕ ಫಲಗಳನ್ನು ಉಪಭೋಗಿಸುವುದು, ಅನುಭವಿಸುವ ಅಪೇಕ್ಷ ಇಲ್ಲದೇ ಇರುವುದು ವೈರಾಗ್ಯ. ನನಗೆ ಇಹಲೋಕದ ಸುಖವೂ ಬೇಡ, ಪರಲೋಕದ ಸುಖವೂ ಬೇಡ, ಪರಮಾತ್ಮ ಒಬ್ಬನೇ ಬೇಕು ಅಂತ ಅವನಲ್ಲಿ ಮಾತ್ರ ಮನಸ್ಸನ್ನಿಟ್ಟು ಇರುವ ಭಾವ ಯಾವುದಿದೋ ಅದಕ್ಕೆ ವೈರಾಗ್ಯ ಅಂತಾರೆ. ಇದು ಒಂದು ಭೂಷಣ, ಅಲಂಕಾರ ಯತಿಗಳಿಗೆ. ಹಾಗೆ ವೈಯಾತ್ಯ ಅಂತೇಳಿ, ವೈಯಾತ್ಯ ಅಂದ್ರೆ ಏನು? ವೈಯಾತ್ಯ ಅಂದ್ರೆ ಅದಕ್ಕೆ ಧಾರ್ಷ್ಟ್ಯಂ, ವೈಯಾತ್ಯಂ ಧಾರ್ಷ್ಟ್ಯಂ ಅಂತೇಳಿ. ಯಾಕಂದ್ರೆ ನೋಡು, ವೈಯಾತ್ಯ ಅಂದ್ರೆ ಯಾರು ಧಾರ್ಷ್ಟ್ಯ ಅಂದ್ರೆ ಧಾರ್ಷ್ಟ್ಯ ಅಂದ್ರೆ ಸ್ಥಿರತ್ವ, ಸ್ಟೆಟ್ ಫಾಸ್ಟ್ನೆಸ್, ಫರ್ಮ್ನೆಸ್ ಅಂತೀವಿ ನೋಡ್ರಿ. ವೈಯಾತ್ಯಂ ಸಾಂಖ್ಯೇಚ ಯೋಗೇಚ ಅವಿಕಂಪ ಪ್ರತಿಪತ್ತಿ ಪ್ರಗಲ್ಭತಾ ನಾಮ ಅನವನತ ಆತ್ಮಪ್ರತ್ಯೇತ ಅಂತೇಳಿ. ವಿಯಾತಃ ಅಂದ್ರೆ ದುಷ್ಟ ಅಂತೇಳಿ. ಅಂದ್ರೆ ಏನು? ಈಗ ಯಾವುದೇ ಒಂದು ಸತ್ಯ ಅರಿಯಲಿಕ್ಕೆ ಹೋಗ್ತೀವಿ, ಸತ್ಯ ಸಿಕ್ಕಿತು ಕೈಗೆ, ಆಮೇಲೆ ಅಸತ್ಯ ಸಿಕ್ಕಿದಾಗ ಈ ಸತ್ಯವನ್ನು ಬಿಟ್ಬಿಡೋದು ಅಲ್ಲ. ಸತ್ಯವನ್ನು ಹಿಡಿಯುವಷ್ಟುವರೆಗೂ ದೃಢತ್ವ ನಾವು ಹಾಗೆ ಹೀಗೆ ಹುಡುಕಬೇಕು. ಯು ಸರ್ಚ್ ಫಾರ್ ಥಿಂಗ್, ಸತ್ಯ ಅಂತ ಯಾವುದಾದ್ರೆ ಮನಸ್ಸಿಗೆ ದೃಢವಾಗಿ ಸಿಗತ್ತೋ ಆವಾಗ ಸತ್ಯವನ್ನು ಗಟ್ಟಿಯಾಗಿ ಹಿಡಿಬೇಕು. ಮತ್ತು ಸತ್ಯದಿಂದ ವಿಕಂಪನ ಬರಬಾರದು, ಅಂದ್ರೆ ವಿಕಂಪ ಅಂದ್ರೇನು, ಅಲ್ಲಾಡುವುದು, ಈ ಸತ್ಯ ಇನ್ನೊಂದು ಬಿಟ್ಬಿಡೋಣ, ಇನ್ನೊಂದು ಯಾವುದು ಸಿಗೋದು ಹೋಗೋಣ ಅಂತ ಇನ್ನೊಂದರ ಹಿಂದೆ ಹೋಗುವುದು, ಹೀಗೆ ಅಲ್ಲಾಡುವುದು. ಮನಸ್ಸಿನಲ್ಲಿ ಚಂಚಲತ್ವ ಅಂತ, ಅಚಂಚಲ ಸ್ವಭಾವ ಇರಬಾರದು. ಮನಸ್ಸಿನಲ್ಲಿ ಧಾರ್ಷ್ಟ್ಯ, ಸ್ಥಿರವಾದ ಒಂದು ಸತ್ಯವಾದ ವಿಷಯ ಸಿಕ್ಕಿದ್ರೆ ಅದರಲ್ಲಿ ಸ್ಥಿರ ಬುದ್ಧಿ ಇರಬೇಕು. ಆದ್ದರಿಂದ ಇದನ್ನು ವೈಯಾಕ್ತಿಯ ಗುಣ ಅಂತಾರೆ. ಅದೇ ವಿಧವಾಗಿ ಸುವಾಕ್ ಅಂತೇಳಿ, ಸು ಅಂದ್ರೆ ಶೋಭನ, ಶೋಭನ ವಾಕ್ ಸುವಾಕ್ ಅಂತೇಳಿ. ಸುವಾಕ್ ಒಳ್ಳೆ ಮಾತು. ಒಳ್ಳೆ ಮಾತು ಅಂದ್ರೆ ಏನು? ಒಳ್ಳೆ ಮಾತು ಅಂದ್ರೆ ಯಾವಾಗಲೂ ಮಂಗಳವನ್ನು ಉಂಟು ಮಾಡುವಂತಹ ಮಾತಾಗಿರ್ಬೇಕು. ವಾಗ್ಮಿಗಳು ಅಂತ ಕೂಡ, ವಾಕ್ ಅಲಂಕಾರ ಇರುವವರು ವಾಗ್ಮಿ, ಚೆನ್ನಾಗಿ ಮಾತಾಡಿದ್ರೆ ವಾಗ್ಮಿ ಅಂತ ಕರೀತಾರೆ, ವಾಗ್ಮಿತ್ವ ಅಂತೇಳಿ. ಆದ್ದರಿಂದ ಈ ಸುವಾಕ್ ಅನ್ನುವ ಗುಣ, ಸುವಾಕ್ಯತ್ವ ಅನ್ನುವ ಗುಣ ವಾಗ್ಮಿತ್ವದ ಗುಣ, ಒಳ್ಳೆಯಾಗಿ ಮಾತಾಡುವುದು, ಇದು ಇವೆಲ್ಲ ಇಂತಹ ಗುಣಗಳು ಯತಿಗಳಿಗೆ ಅಲಂಕಾರಪ್ರಾಯವಾಗಿರುತ್ತೆ. ಭೂಷಣಗಳವೇ ಅಲಂಕಾರಗಳು. ಆದ್ದರಿಂದ ಇಂತಹ ಅಲಂಕಾರಗಳಿಂದ ಕೂಡಿರುವಂತಹವರಾಗಿದ್ದಾರೆ ಪೂರ್ವಕೈಹಿ ಗುಣೈಹಿ ಯುತಃ. ಇಂತಹ ಅಲಂಕಾರಗಳಿಂದ ಕೂಡಿರುವಂತಹ ಭೂರಿ ಭಕ್ತಿ, ಒಳ್ಳೆ ಭಕ್ತಿ ಭಾವ ಇರುವಂತಹ ಲಿಕುಚ ಅನ್ವಯ ಉದ್ಭವ. ಲಿಕುಚ ಇವ್ರು ನೋಡಿ, ಲಿಕುಚ ವಂಶ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ತ್ರಿಕಂಬನದಾಚಾರ್ಯ ನಾರಾಯಣ ಪದಾಚಾರ್ಯ ಅವರು ಕೂಡ ಲಿಕುಚ ವಂಶ. ಅದೇ ವಂಶದಲ್ಲಿ ಅಂತ ಅಂದ್ರೆ ಆ ವಂಶ ಮೂಲಭೂತವಾಗಿ ಲಿಕುಚ ವಂಶದಲ್ಲಿ ಬಹಳ ಜನ ಇದ್ದಿರಬೇಕು. ಈ ವಂಶದಲ್ಲಿ ಬಂದಿರುವಂತಹ ಅವರು ಇನ್ನೊಬ್ಬರು ಜ್ಯೇಷ್ಠ ಯತಿಗಳು ಅಂತ ಒಬ್ಬರು. ಅಂದ್ರೆ ಆಚಾರ್ಯರಿಗೆ ಮುಂಚೆನೆ ಆ ಅಚ್ಯುತ ಪ್ರಜ್ಞರು ಬೇರೆಯವರಿಗೂ ಸನ್ಯಾಸ ದೀಕ್ಷೆಯನ್ನು ಕೊಟ್ಟಿದ್ದರು. ಆದ್ದರಿಂದ ಆಚಾರ್ಯರಿಗೆ ಮುಂಚೆನೆ ಸನ್ಯಾಸಿಗಳು ತುಂಬಾ ಇದ್ದರು ಅಲ್ಲಿ. ಆಚಾರ್ಯರು ಆಮೇಲೆ ಬಂದರು. ಅವರಿಗೆ ಮುಂದೆ ಬಂದ ಯತಿಗಳು, ಅಚ್ಯುತ ಪ್ರಜ್ಞರತ್ರ ಶಿಷ್ಯತ್ವವನ್ನು ಪಡೆದು ಅವರತ್ರ ಆಶ್ರಮ ಸ್ವೀಕಾರ ಮಾಡಿದ ಯತಿಗಳಲ್ಲಿ ದೊಡ್ಡವರೊಬ್ಬರಿದ್ದರು. ಅವರಿಗೆ ಜ್ಯೇಷ್ಠ ಯತಿ, ಜ್ಯೇಷ್ಠ ಯತಿ ಅಂತ ಪ್ರಖ್ಯಾತಿ. ದೊಡ್ಡ ಯತಿಗಳು, ದೊಡ್ಡ ಯತಿಗಳು ಅಂತ ಅರ್ಥ. ಆದ್ದರಿಂದ ಯಹ ಜ್ಯೇಷ್ಠೋ ಯತಿ ಸ ಕದಾಚಿತ್ ತಂ ಅಬ್ರವೀತ್. ಅವರು ಒಳ್ಳೆ ಗುಣ ಉಳ್ಳವರಾದ್ದರಿಂದ, ಏ ನಾನಾದ ಮೇಲೆ ಬಂದವರು ಮಧ್ವಾಚಾರ್ಯರು, ಇವರು ಪ್ರಖ್ಯಾತಿ ಬಂದ್ರ ಅಂತಹ ಯಾವ ಭೈರವ ಭಾವವೂ ಇಲ್ಲ. ಅವರಿಗೆ ಬೇಕಾಗಿದ್ದು ಸತ್ಯನಿಷ್ಠೆ, ಸತ್ಯ ಬೇಕು, ತತ್ವ ಬೇಕು. ಆದ್ದರಿಂದ ಅವರು ಆಚಾರ್ಯರ ಹತ್ರ ಒಂದು ಮಾತನ್ನು ಹೇಳಿದರು. ಏನಂತ ಹೇಳಿದ್ದಾರೆ ಅನ್ನೋದು ನೆಕ್ಸ್ಟ್ದಲ್ಲಿ ವಿಷಯ ಬರುತ್ತೆ. ಅವರು ಆಚಾರ್ಯರಿಗೆ, ಜ್ಯೇಷ್ಠ ಯತಿರುವೋ ಲಿಕುಚಾನ್ವಯೋದ್ಭವ ತಂ ಭೂರಿ ಭಕ್ತಿ ಸ ಕದಾಚಿತ್ ಅಬ್ರವೀತ್. ಒಂದು ಒಳ್ಳೆ ಸಮಯದಲ್ಲಿ ಆ ಜ್ಯೇಷ್ಠ ಯತಿಗಳು, ಒಳ್ಳೆ ಗುಣಸಂಪನ್ನರಾದವರು, ಅವರು ಆಚಾರ್ಯರ ಹತ್ರ ಒಂದು ಮಾತನ್ನು ಹೇಳಿದರು. ಯಾವ ಮಾತನ್ನು ಅವರು ಆಚಾರ್ಯರ ಹತ್ರ ಹೇಳಿದರು ಅನ್ನುವುದನ್ನು ನಾವು ಆಮೇಲೆ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಇಲ್ಲಿವರೆಗೂ ನಾನು ಇದು ಮುಕ್ತಾಯ ಮಾಡ್ತಾ ಇದ್ದೀನಿ. ಹರೇ ಶ್ರೀನಿವಾಸ. ಶ್ರೀಕೃಷ್ಣ ಅರ್ಪಣ ವಸ್ತು. ಏನಾದರೂ ಪ್ರಶ್ನೆಗಳಿದ್ದರೆ ಅನ್ಮ್ಯೂಟ್ ಮಾಡಿಕೊಂಡು ಕೇಳಬಹುದು. ಹರೇ ಶ್ರೀನಿವಾಸ.